ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಬಾನುಲಿ ಕಾರ್ಯಕ್ರಮ. ನಮಸ್ಕಾರ ಪ್ರೀತಿಯ ಕೇಳುಗರೆ, ನಾನು ನಿಮ್ಮ ಆಕಾಂಕ್ಷಾ ಪಾಲ್. ನಮ್ಮ ನಿಲಯದ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂದಿನ 30 ನಿಮಿಷಗಳಲ್ಲಿ ಸುಮಧುರ ಹಾಡುಗಳು ಹಾಗೂ ದೇವರ ವಾಕ್ಯವನ್ನು ಕೇಳೋಣ. ಈ ಕಾರ್ಯಕ್ರಮವು ನಿಮಗೆ ಸಂತೋಷ ತರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರ ಗೀತೆಯನ್ನು ಆಲಿಸೋಣ.
Oh. ನಿಮ್ಮ ವಾಕ್ಯ ಓದುವ ಸಮಯದಿ ಗುರುವಾಗಿರು, ನಿಮ್ಮನ್ನು ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ನಿಮ್ಮ ವಾಕ್ಯ ಓದುವ ಸಮಯದಿ ಗುರುವಾಗಿರು, ನಿಮ್ಮನ್ನು ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ನನ್ನ ಹತ್ತಿರವಿರು.
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಿಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಈಗ ನಮ್ಮ ಬಾನಲಿ ಬೋಧಕರಾದಂಥ ಸುರೇಂದ್ರ ರವರಿಂದ ದೇವರ ವಾಕ್ಯವನ್ನು ಕೇಳೋಣ.
ದೇವರು ನನ್ನನ್ನು ಯಾಕೆ ಆರಿಸಿಕೊಂಡನು ಎಂಬುದಾಗಿ. ನಮಸ್ಕಾರ ಆತ್ಮೀಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ಅನುದಿನದ ಮನ್ನಾ ಬಾನುಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಿಮ್ಮ ಬಾನುಲಿ ಬೋಧಕನಾದ ಸುರೇಂದ್ರನು ಮಾಡುವ ನಮಸ್ಕಾರಗಳು. ಈ ಬಾನುಲಿ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ನಿಮಗಾಗಿ ನಿತ್ಯ ಪ್ರಾರ್ಥಿಸುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಸಲಹೆ, ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನೀವು ನಮಗೆ ಪತ್ರಗಳ ಮೂಲಕವಾಗಿ ಅಥವಾ ದೂರವಾಣಿ ಮೂಲಕವಾಗಿ ಸಲ್ಲಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಯು 9060684773. ನಮ್ಮ ಇಮೇಲ್ ಅಡ್ರೆಸ್ surendrajohn456@gmail.com. ಈ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮೊಬೈಲ್ನಲ್ಲಿ ಸಹ ಕೇಳಬಹುದು. ನಿಮ್ಮಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಇರುವುದಾದರೆ ಪ್ಲೇಸ್ಟೋರ್ಗೆ ಹೋಗಿ AWR 360 ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಕೇಳಬಹುದು. ಆತ್ಮೀಯ ಕೇಳುಗರೆ, ಈ ಕಾರ್ಯಕ್ರಮದ ಮೂಲಕ ನೀವು ದೇವರ ಆಶೀರ್ವಾದ ಮತ್ತು ಅದ್ಭುತಗಳನ್ನು ಹೊಂದಿರುವುದಾದರೆ ನಿಮ್ಮ ಸಾಕ್ಷಿಯ ಜೀವಿತವನ್ನು ನಮ್ಮ ಕೂಡ ಹಂಚಿಕೊಳ್ಳುವಾಗಿ ತಮ್ಮಲ್ಲಿ ಕೇಳಿಕೊಡುತ್ತೇವೆ. ಈ ದಿನ ಸತ್ಯವೇದ ಭಾಗದಿಂದ ಆರಿಸಿಕೊಂಡಂಥ ಶಿರನಾಮೆಯು ದೇವರು ನನ್ನನ್ನು ಯಾಕೆ ಆರಿಸಿಕೊಂಡನು ಎಂಬುದಾಗಿ. ನಮಗೋಸ್ಕರ ನೀನು ಯೋಜಿಸಲ್ಪಟ್ಟಿದ್ದನ್ನು ನಮ್ಮ ಬಲಹೀನವಾದ ಇಚ್ಛೆಗಳು ನಮಗೆ ಮೋಸ ಮಾಡದಿರಲಿ. ನಿನ್ನ ಜ್ಞಾನವು ತಪ್ಪಿಲ್ಲದ್ದು. ನಾವು ಮೂರ್ಖರು ಕುರುಡರು ಆಗಿದ್ದರಿಂದ ದೇವರೇ ನಮಗೋಸ್ಕರ ನೀನು ಆಯ್ಕೆ ಮಾಡು ಎಂಬುದಾಗಿ. ನಾವು ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕಾಗಿದೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬುದಾಗಿ ರೋಮಾಪದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವು ಹೇಳುತ್ತದೆ. ಪ್ರಾಪಂಚಿಕತೆಯು ದೇವರ ಧ್ವನಿಯನ್ನು ಕೇಳದ ಹಾಗೆ ನಮ್ಮ ಆತ್ಮದ ಕಿವಿಗಳನ್ನು ಮುಚ್ಚಿಬಿಡುತ್ತದೆ. ಈ ಲೋಕದಲ್ಲಿರುವ ಪ್ರತಿಯೊಬ್ಬನು ಪ್ರಾಪಂಚಿಕ ಆತ್ಮದಿಂದ ಬಾಧಿಸಲ್ಪಡುತ್ತಾನೆ. ಯಾವನು ಈ ಪ್ರಭಾವದಿಂದ ತಪ್ಪಿಸಿಕೊಂಡಿಲ್ಲ. ನಾವು ಕೇಳುವ, ನೋಡುವ ಅಥವಾ ಓದುವುದರ ಮೂಲಕವಾಗಿ ನಮ್ಮ ಬಾಲ್ಯದಿಂದ ಪ್ರತಿಯೊಬ್ಬನು ಈ ಲೋಕದ ಆತ್ಮವನ್ನು ಪ್ರತಿದಿನ ಹೀರಿಕೊಳ್ಳುತ್ತಾನೆ. ಇದು ವಿಶೇಷವಾಗಿ ನಮ್ಮ ಮನಸ್ಸು ಮತ್ತು ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಹೀಗೆ ನಾವು ತೆಗೆದುಕೊಳ್ಳುವ ನಿರ್ಣಯಗಳು ಲೌಕಿಕ ದೃಷ್ಟಿಯಿಂದ ಮೂಲತಃ ಬರುತ್ತದೆ. ನಾವು ಹೊಸದಾಗಿ ಹುಟ್ಟಿದಾಗ ನಮ್ಮೊಳಗೆ ವಾಸವಾಗಿರುವ ದೇವರ ಆತ್ಮನು ಈ ಲೋಕದ ಆತ್ಮಕ್ಕೆ ವಿರೋಧವಾಗಿದ್ದಾನೆ. ಆದ್ದರಿಂದ ನಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ನವೀಕರಿಸಲು ಇಚ್ಛಿಸುತ್ತಾನೆ. ದೇವರು ಖಂಡಿತವಾಗಿಯೂ ಆತನ ಉದ್ದೇಶವು ನಾವು ಆತನ ಮಗನ ಸ್ವಾರೂಪ್ಯವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ. ಆತನ ಚಿತ್ತದ ಪ್ರಾಥಮಿಕ ಉದ್ದೇಶವು ಇದೇ ಆಗಿದೆ. ಮಿಕ್ಕಿದ್ದೆಲ್ಲವೂ, ಅಂದರೆ ಯಾರನ್ನು ವಿವಾಹವಾಗಬೇಕು, ನಾವು ಎಲ್ಲಿ ವಾಸಿಸಬೇಕು, ಎಲ್ಲಿ ಕೆಲಸ ಮಾಡಬೇಕು, ಇವೆಲ್ಲವುಗಳು ಎರಡನೆಯವು. ನಾವು ಯೇಸುವಿನಂತೆ ಆಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಎಲ್ಲ ವ್ಯವಹಾರಗಳನ್ನು ನಮ್ಮ ವಿಷಯದಲ್ಲಿ ಈ ದಿಸೆಯಲ್ಲಿ ನಡೆಸುತ್ತಾನೆ. ರೋಮಾಪುರ ಪತ್ರಿಕೆ 8:28-29 ಓದುವಾಗ, ಪವಿತ್ರಾತ್ಮನು ನಮ್ಮ ಮನಸ್ಸನ್ನು ನೂತನಪಡಿಸಲು ಅನುಮತಿಸಿದಾಗ ಮಾತ್ರ ಇದು ನೆರವೇರುತ್ತದೆ. ಹೀಗೆ ನಮ್ಮ ಮನಸ್ಸನ್ನು ಎಷ್ಟಾಗಿ ನವೀಕರಿಸಲ್ಪಡುತ್ತೇವೋ ಅಷ್ಟು ಹೆಚ್ಚಾಗಿ ನಾವು ಜೀವನದ ಅಡ್ಡ ದಾರಿಗಳಲ್ಲಿ ದೇವರ ಚಿತ್ತವನ್ನು ವಿವೇಚಿಸಲು ಸಾಧ್ಯವಾಗುತ್ತದೆ. ಪ್ರಾಪಂಚಿಕತೆಯು ಬಾಹಿರವಾಗಿರುವಂಥದ್ದು ಮಾತ್ರವಲ್ಲ, ಸಿನಿಮಾಗೆ ಹೋಗುವುದು, ಕುಡಿಯುವುದು, ಧೂಮಪಾನ ಮಾಡುವುದು, ಬಹು ಬೆಲೆ ಬಾಳುವ ಆಧುನಿಕ ಉಡುಪುಗಳನ್ನು ಧರಿಸುವುದು, ಆಭರಣಗಳನ್ನು ಧರಿಸಿಕೊಳ್ಳುವುದು, ಸ್ವೇಚ್ಛೆಯಾಗಿ ಜೀವಿಸುವುದು, ಇವು ಮಾತ್ರ ಪ್ರಾಪಂಚಿಕತೆಯಲ್ಲ. ಇವೆಲ್ಲವುಗಳು ಪ್ರಾಪಂಚಿಕ ವ್ಯಕ್ತಿಯ ಯೋಚನಾ ಜೀವಿತದ ಬಾಹಿರ ಪ್ರತಿಬಿಂಬವಾಗಿರಬಹುದು. ಲೌಕಿಕತೆಯು ಮೂಲತಃವಾಗಿ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿದ್ದು ಬೇರೆ ವಿಧಗಳಲ್ಲಿ ಅದು ಕಾಣಬರುತ್ತದೆ. ವಿಶೇಷವಾಗಿ ಆತನ ನಿರ್ಣಯಗಳಲ್ಲಿ, ಉದಾಹರಣೆಗೆ ಲೌಕಿಕ ವ್ಯಕ್ತಿಯು ಕೆಲಸವನ್ನು ಹುಡುಕುವಾಗ ಸಂಬಳ, ಬಡ್ಡಿಯ ಬಗ್ಗೆ, ಸೌಕರ್ಯ, ಅನುಕೂಲತೆ ಮುಂತಾದವುಗಳನ್ನು, ಮತ್ತು ವಿವಾಹದ ಸಮಯದಲ್ಲಿ ಕುಟುಂಬದ ಮಟ್ಟ, ಜಾತಿ, ಕುಲ, ವರದಕ್ಷಿಣೆ, ದೈಹಿಕ ಸೌಂದರ್ಯ, ಐಶ್ವರ್ಯ ಮುಂತಾದವುಗಳನ್ನು ಪರಿಗಣಿಸುತ್ತಾನೆ. ಆದರೆ ವಿಶ್ವಾಸಿಯು ಮೂಲತಃವಾಗಿ ಆತ್ಮೀಕ ವಿಷಯಗಳ ಬಗ್ಗೆ ಗಮನವಿಡಬೇಕು. ದೇವರ ಮಹಿಮೆ, ಆತನ ರಾಜ್ಯದ ವಿಸ್ತಾರ ನಮ್ಮ ಮೊದಲ ತವಕವಾಗಿರಬೇಕು. ಆದ್ದರಿಂದಲೇ ಕರ್ತನು ನಮಗೆ ಹೀಗೆ ಪ್ರಾರ್ಥಿಸಲು ಕಲಿಸಿದನು, ನಿನ್ನ ನಾಮವು ಪರಿಶುದ್ಧವಾಗಲಿ, ನಿನ್ನ ರಾಜ್ಯವು ಬರಲಿ, ಇದಾದ ಮೇಲೆ ನಿನ್ನ ಚಿತ್ತವು ನೆರವೇರಲಿ ಎಂಬುದಾಗಿ. ನಾವು ದೇವರ ಚಿತ್ತವನ್ನು ತಿಳಿಕೊಳ್ಳಬೇಕಾದರೆ ಪ್ರಾಪಂಚಿಕ ಉದ್ದೇಶಗಳನ್ನು ತ್ಯಜಿಸುವ ಮತ್ತು ವಿವೇಚನೆಯನ್ನು ಬೆಳೆಸಿಕೊಳ್ಳುವ ವಿಧಾನವು ಅತ್ಯವಶ್ಯ. ನಾವು ಸ್ವಾರ್ಥಿಗಳಾಗಿದ್ದು ದೇವರು ನಮ್ಮನ್ನು ನಡೆಸಿದನು ಎಂದು ಹೇಳುವುದು ದೇವದೂಷಣೆಯಾಗಿದೆ. ಅಂತಹ ಸಂದರ್ಭಗಳಲ್ಲಿ ನಮ್ಮ ಪ್ರಾಪಂಚಿಕತೆಯನ್ನು ಮೆಚ್ಚಿಕೊಳ್ಳಲು ದೇವರ ಹೆಸರನ್ನು ಉಪಯೋಗಿಸುವುದಕ್ಕಿಂತ ಅದು ನನ್ನ ನಿರ್ಣಯವಾಗಿತ್ತು ಎಂದು ಹೇಳುವುದು ಎಷ್ಟೋ ಉತ್ತಮ. ನಾವು ದೇವರ ಚಿತ್ತವನ್ನು ನೆರವೇರಿಸುತ್ತಿದ್ದೇವೆ ಎಂದು ಹೇಳಿ ಇತರರನ್ನು ಅಥವಾ ನಮ್ಮನ್ನು ಮನವರಿಕೆ ಮಾಡುವುದರಿಂದ ನಮಗೇನು ಲಾಭವಿಲ್ಲ. ದೇವರು ಹೇಗೋ ಮೋಸ ಹೋಗುವನಲ್ಲ. ಸತ್ಯವೇದ ಹೇಳುವುದೇನೆಂದರೆ, ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯಹೋವನು ಅಂತರಂಗವನ್ನೇ ಪರೀಕ್ಷಿಸುವನು, ನರನ ನಡತೆಯು ಸ್ವತಃ ದೃಷ್ಟಿಗೆ ನೆಟ್ಟಗೆ, ಯಹೋವನ ಹೃದಯಗಳನ್ನೇ ಪರೀಕ್ಷಿಸುವನು ಎಂಬುದಾಗಿ ಜ್ಞಾನೋಕ್ತಿ 16:2-21 ಹೇಳುತ್ತದೆ. ನಮ್ಮ ಮನಸ್ಸುಗಳು ನವೀಕರಿಸಲ್ಪಡುವಾಗ ಅದರ ಪರಿಣಾಮ ನಾವು ದೇವರಂತೆ ಯೋಚಿಸುತ್ತೇವೆ ಮತ್ತು ಇತರರನ್ನು ಮತ್ತು ಸನ್ನಿವೇಶಗಳನ್ನು ದೇವರ ದೃಷ್ಟಿಯಲ್ಲಿ ನೋಡ್ತೇವೆ. ಪೌಲನ ಮನಸ್ಸು ಎಷ್ಟೊಂದು ನೂತನವಾಗಿತ್ತೆಂದರೆ, ತನಗೆ ಕ್ರಿಸ್ತನೇ ಮನಸ್ಸಿದೆ ಮತ್ತು ಇತರರನ್ನು ಮನುಷ್ಯರ ದೃಷ್ಟಿಯಿಂದ ನೋಡುವುದಿಲ್ಲ ಎಂದು ಹೇಳ್ತಾನೆ 1 ಕೊರಿಂಥ 2:16. ಕೊಲೆಸೆಯಲ್ಲಿರುವ ವಿಶ್ವಾಸಿಗಳು ಸಹ ಹೀಗೆ ರೂಪಾಂತರ ಹೊಂದಬೇಕೆಂದು ಪ್ರಾರ್ಥಿಸಿದನು. ಆತ್ಮೀಕ ಒಳನೋಟ ಮತ್ತು ತಿಳುವಳಿಕೆಯನ್ನು ಹೊಂದಿ ನೀವು ಎಲ್ಲವನ್ನೂ ದೇವರ ದೃಷ್ಟಿಯಿಂದ ಎಂಬಂತೆ ನೋಡಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಎಂಬುದಾಗಿ ಕೊಲೆಸ್ಯ 1:9 ಹೇಳ್ತದೆ. ಹೀಗೆ ನವೀಕರಿಸಲ್ಪಟ್ಟ ಮನಸ್ಸಿನ ಮೂಲಕವಾಗಿ ನಾವು ದೇವರಿಗೆ ಇಷ್ಟವಾದದ್ದು ಯಾವುದೂ ಇಷ್ಟವಿಲ್ಲವಿದ್ದು ಯಾವುದೆಂದು ತಿಳಿದು ನಾವು ಎದುರಿಸುವ ಸನ್ನಿವೇಶಗಳಲ್ಲಿ ಆತನ ಚಿತ್ತವನ್ನು ಸುಲಭವಾಗಿ ವಿವೇಚಿಸಲು ಸಾಧ್ಯ. ಈ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಮಾಡಿದ ವಾಗ್ದಾನವು ಇದಾಗಿದೆ. ನಾನು ಮಾಡಿಕೊಳ್ಳುವ ಹೊಸ ಒಪ್ಪಂದವು, ನಾನು ನನ್ನ ವಾಕ್ಯವನ್ನು ಅವರ ಮನಸ್ಸಿನಲ್ಲಿ ಬರೆಯುವೆನು, ಇದರಿಂದ ನಾನು ಅವರಿಗೆ ಎಳೆದಿದ್ದರೂ ನನ್ನ ಚಿತ್ತವನ್ನು ಅವರು ನೆರವೇರಿಸುವರು, ನನ್ನ ನಿಯಮಗಳನ್ನು ಅವರ ಮನಸ್ಸಿನಲ್ಲಿ ಬರೆಯುವೆನು, ಹೀಗಾಗಿ ಅವರು ಯಾವಾಗಲೂ ನನ್ನ ಚಿತ್ತವನ್ನು ತಿಳಿದವರಾಗಿರುವರು ಎಂಬುದಾಗಿ ಇಬ್ರಿಯ 8 ಹತ್ತರಲ್ಲಿ ಇರುತ್ತದೆ. ಇಂತಹ ನವೀಕರಣವು ದೇವರ ಚಿತ್ತವನ್ನು ತಿಳಿಯಲು ಮಾತ್ರವಲ್ಲ, ಆತನ ವಿಧಾನ ಉದ್ದೇಶಗಳನ್ನು ನಾವೇನು ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಯಾಕೆ ಮಾಡಬೇಕೆಂದು ನಾವು ಅರಿಯುತ್ತೇವೆ. ದೇವರ ಉದ್ದೇಶಗಳನ್ನು ಅರಿಯದಿದ್ದರೆ ಆತನ ಚಿತ್ತವನ್ನು ನೆರವೇರಿಸುವುದು ನಮಗೆ ಪ್ರಯಾಸಕರವಾಗಿರುತ್ತದೆ. ನಾವು ಅದನ್ನು ಅರಿತಾಗ ಯೇಸುವಿಗೆ ಹೇಗೆ ದೇವರ ಚಿತ್ತವನ್ನು ಮಾಡುವುದು ಆನಂದಕರವಾಗಿತ್ತೋ ಹಾಗೆಯೇ ಅದು ನಮಗೂ ಆನಂದಕರವಾಗುತ್ತದೆ. ನಾವು ದೇವರ ಸ್ವಭಾವವನ್ನು ತಿಳಿಯದ ಕಾರಣ ಆತನ ಚಿತ್ತಕ್ಕೆ ಭಯಪಡ್ತೇವೆ. ಆತನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿದ್ದರೆ ಆತನು ಹೇಳುವುದೆಲ್ಲವನ್ನು ಸಂತೋಷದಿಂದ ಮಾಡ್ತೇವೆ. ನಮ್ಮ ಮನಸ್ಸನ್ನು ನವೀಕರಿಸುವುದು ಹೇಗೆ? ಒಬ್ಬ ಹೆಂಡತಿ ತನ್ನ ಗಂಡನ ಹೃದಯ ಸಂಗತಿಯಾಗಿರುವಾಗ ದಿನೇ ದಿನೇ ವರ್ಷಗಳು ಗತಿಸಿದಂತೆ ಆತನ ಮನಸ್ಸು ಮಾರ್ಗಗಳನ್ನು ಹೆಚ್ಚಾಗಿ ಅರಿತುಕೊಳ್ಳುವಳು. ವಿಶ್ವಾಸಿಗೂ ಆತನ ದೇವರಿಗೂ ಇದೇ ಅನ್ವಯವಾಗುತ್ತದೆ. ಹೊಸ ಜೀವನವು ಕರ್ತನಾದ ಯೇಸುವಿನೊಂದಿಗೆ ವಿವಾಹ ಬಿದ್ದಂತೆ, ಅಂದಿನಿಂದ ನಾವು ಪ್ರತಿದಿನ ಆತನೊಂದಿಗೆ ನಡೆಯಬೇಕಾಗಿದೆ. ಆತನು ಪ್ರತಿದಿನ ನಮ್ಮ ಹೃದಯದೊಳಗೆ ಮಾಡುವಂತೆ ಆತನಿಗೆ ನಾವು ಅನುಮತಿಸಬೇಕಾಗಿದೆ. ತನ್ನ ವಾಕ್ಯದ ಮೂಲಕ ಮತ್ತು ಆತನು ಅನುಮತಿಸುವ ಶೋಧನೆಯ ಪರೀಕ್ಷೆಗಳ ಮೂಲಕ ಹೀಗೆ ನಾವು ನಮ್ಮ ಕರ್ತನ ಸ್ವರೂಪದಲ್ಲಿ ಬೆಳೆಯಬೇಕು. 2 ಕೊರಿಂಥ 3:18 ಇರ್ತದೆ, ನೀವು ಪ್ರತಿದಿನ ವಾಕ್ಯ ಓದಿ ಧ್ಯಾನಿಸಿ. ಪ್ರಾರ್ಥನೆಯ ಅನ್ಯೂನತೆಯಲ್ಲಿರುವುದನ್ನು ಅತಿ ಕಷ್ಟಕರವಾಗುತ್ತದೆ. ದೇವರ ವಾಕ್ಯದ ಧ್ಯಾನವು ನಮ್ಮ ವಕ್ರವಾದ ಮನಸ್ಸನ್ನು ಸರಿಪಡಿಸಿ ಆತ್ಮಿಕ ಮನಸ್ಸುಳ್ಳವರಾಗಿರುವಂತೆ ಮಾಡಿ ಸೂಕ್ಷ್ಮವಾಗಿ ದೇವರ ಸ್ವರವನ್ನು ಕೇಳುವಂತೆ ಮಾಡುತ್ತದೆ. ನಾವು ಕರ್ತನ ಸ್ವರವನ್ನು ಬಲ್ಲವರಾಗಿದ್ದರೆ ಅದನ್ನು ಗುರುತಿಸುವುದು ಸುಲಭವಾಗುತ್ತದೆ. ಯೇಸು ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಬಲ್ಲವು ಎಂಬುದಾಗಿ ಹೇಳಿದರೂ ನಮಗೆ ಯಾವ ಆ ಸ್ವರ ಕೇಳಿಸುತ್ತಿಲ್ಲ ಎಂದು ಒಬ್ಬ ವಿಶ್ವಾಸಿಯು ದೇವರ ಸೇವಕರೊಬ್ಬರನ್ನು ಕೇಳಿದರು. ಆ ಸೇವಕರು, ಆತನ ಕುರಿಗಳು ಆತನ ಸ್ವರವನ್ನು ಬಲ್ಲವು ನಿಜ, ಆದರೆ ಕುರಿಮರಿಗಳು ಅದನ್ನು ಕಲಿಯಬೇಕು ಎಂದು ಉತ್ತರಿಸಿದರು. ತಂದೆಯ ಸ್ವರವನ್ನು ಅನೇಕ ಸಾರಿ ಕೇಳುವುದರಿಂದ ಆತನ ಮಗನಿಗೆ ಅದನ್ನು ಗುರುತಿಸಲು ಸುಲಭವಾಗುತ್ತದೆ. ಅದೇ ರೀತಿಯಾಗಿ ನಾವು ಕರ್ತನ ಸ್ವರವನ್ನು ನಿರಂತರವಾಗಿ ಕೇಳುತ್ತಿದ್ದರೆ ಆತನ ಚಿತ್ತವನ್ನು ಹುಡುಕುವಾಗ ನಮ್ಮ ಮನಸ್ಸಿನಲ್ಲಿ ಎದ್ದೇಳುವ ಎಲ್ಲ ಸ್ವರಗಳು ಗದ್ದಲಗಳ ಮಧ್ಯದಲ್ಲಿ ಆತನ ಸ್ವರವನ್ನು ಗುರುತಿಸಲು ಸಾಧ್ಯವಾಗ್ತದೆ. ಕರ್ತನ ಸ್ವರವನ್ನು ಕೇಳುವ ಅಭ್ಯಾಸ ನಮಗಿದ್ದರೆ ತುರ್ತು ಪರಿಸ್ಥಿತಿಗಳಲ್ಲಿ ಆತನ ವಾಗ್ದಾನವು ನೀವು ಸ್ವರವನ್ನು ಬಲಕ್ಕಾಗಲಿ ಎಡಕ್ಕದಾಗಲಿ ತೆರೆಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಹಾಡುವ ಮಾತು ನಿಮ್ಮ ಕಿವಿಗೆ ಬೀಳುತ್ತದೆ. Yeshaya 33:21. ಅದರ ಬದಲಾಗಿ ನಾವು ಕೇವಲ ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಆತನ ಕಡೆಗೆ ತಿರುಗಿದರೆ ಆತನ ಸ್ವರವನ್ನು ಕೇಳುವುದಕ್ಕಾಗುವುದಿಲ್ಲ. ಕೆಲವು ದೇವರ ಮಕ್ಕಳು ತಮ್ಮ ಅನುದಿನದ ಜೀವಿತದಲ್ಲಿ ದೇವರ ಸ್ವರವನ್ನು ಕೇಳಲಾರದಷ್ಟು ಕಾರ್ಯನಿರತರಾಗಿದ್ದಾರೆ. ಆದರೂ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಬೇಗನೆ ದೇವರ ಚಿತ್ತವನ್ನು ಹಿಡಿಯಲು ಇಚ್ಛಿಸುತ್ತಾರೆ. ಇಂತಹ ಜನರು ಪ್ರಾರ್ಥಿಸುವುದರ ಬಗ್ಗೆ ಅವರು ಹೀಗೆ ಹೇಳುತ್ತಾರೆ, ಕರ್ತನಾದ ಯೇಸುವೆ, ನಾನು ನಿನ್ನೊಂದಿಗೆ ಮಾತನಾಡದಷ್ಟು ಕಾರ್ಯನಿರತನಾಗಿದ್ದೇನೆ, ನನ್ನನ್ನು ಕ್ಷಮಿಸು. ಆದರೆ ಕರ್ತನೇ, ಈಗ ನಾನು ಕಷ್ಟದಲ್ಲಿದ್ದೇನೆ ಮತ್ತು ಈ ಪ್ರಾಮುಖ್ಯವಾದ ವಿಷಯದ ಬಗ್ಗೆ ನಿನ್ನ ಚಿತ್ತವನ್ನು ನಾಳೆ ನನಗೆ ತಿಳಿಸು ಎಂಬುದಾಗಿ, ಆದ್ದರಿಂದ ಕರ್ತನೇ ಅವಸರವಾಗಿ ನನಗೆ ನಿನ್ನ ಚಿತ್ತವನ್ನು ತೋರಿಸು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ದೇವರ ಚಿತ್ತವು ಇಂತಹ ಜನರಿಗೆ ಗೋಚರವಾಗುವುದಿಲ್ಲ. ನಮ್ಮ ಜೀವಿತದಲ್ಲಿ ದೇವರ ಮಾರ್ಗದರ್ಶನವು ನಮಗೆ ಬೇಕಾಗಿದ್ದಲ್ಲಿ ಧ್ಯಾನ ಮತ್ತು ಪ್ರಾರ್ಥನೆಯ ಮೂಲಕ ದೇವರೊಂದಿಗೆ ಅನ್ಯೂನತೆಯನ್ನು ಪ್ರಾಮುಖ್ಯವಾಗತಕ್ಕಂಥದ್ದಾಗಿದೆ. ಹಾಗಾದರೆ ಇದರ ಒಂದು ಮುಖ್ಯ ಈ ಸಂದೇಶದ ಒಂದು ತಿರುಳು, ನಾವು ದೇವರ ಚಿತ್ತವನ್ನು ಕಂಡುಕೊಳ್ಳಬೇಕಿದ್ದರೆ ಮೊದಲನೇದಾಗಿ ನಾವು ಈ ಕೆಳಗಿನ ಸಂಗತಿಗಳನ್ನು ಮಾಡಬೇಕು. 1, ದೇವರು ತನ್ನ ಚಿತ್ತವನ್ನು ನಮಗೆ ತಿಳಿಸುವನೆಂದು ನಂಬಬೇಕು. ಇಂತಹ ನಂಬಿಕೆಯು ಆಸಕ್ತಿಯ ಇಚ್ಛೆ ಮತ್ತು ತಾಳ್ಮೆಯಿಂದ ಕೂಡಿದ್ದಾಗಿರುತ್ತದೆ. ದೇವರ ಸಮಾಧಾನಕ್ಕಾಗಿ ನಾವು ಕಾಯಬೇಕು. 2, ನಮ್ಮ ಜಾಣತನದ ಮೇಲೆ ಅವಲಂಬಿಸದೆ ದೀನರಾಗಿ ದೇವರ ಮೇಲೆ ಆತುಕೊಳ್ಳಬೇಕು. ನಮ್ಮ ಬುದ್ಧಿಯನ್ನು ಯೋಗ್ಯತೆಯನ್ನು ಬೀಸಾಡದೆ, ನಮ್ಮ ಭರವಸೆಯು ನಮ್ಮ ಮೇಲಿರದೆ ದೇವರ ಮೇಲಿರಿಸಬೇಕಾಗಿದೆ. ಮೂರನೇ ವಿಷಯವಾಗಿ, ಕೇವಲ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರವಲ್ಲ, ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲೂ ದೇವರ ಚಿತ್ತವನ್ನು ಮೂಡಲಪೇಕ್ಷಿಸಬೇಕು. ಈಗಾಗಲೇ ದೇವರು ನಮಗೆ ಕೊಟ್ಟಿರುವ ಬೆಳಕಿಗೆ ನಾವು ವಿಧೇಯರಾಗಿ ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ನಾಲ್ಕನೇದಾಗಿ, ಯಾವ ಕರಾರಿಲ್ಲದೆ ನಾವು ನಮ್ಮನ್ನು ದೇವರಿಗೆ ಅರ್ಪಿಸಿಕೊಂಡು ಆತನು ನಮಗೋಸ್ಕರ ಎಲ್ಲವನ್ನ ಆಯ್ಕೆ ಮಾಡುತ್ತಾನೆ ಅವೆಲ್ಲವನ್ನು ಸ್ವೀಕರಿಸಲು ಮನಸ್ಸುಳ್ಳವರಾಗಿರಬೇಕು. ಐದನೇ ವಿಷಯವಾಗಿ, ಆತನು ಹೇಳುವುದನ್ನು ಕೇಳುತ್ತಾ ಪ್ರತಿದಿನ ನಾವು ದೇವರೊಂದಿಗೆ ನಡೆಯಬೇಕು. ಹೀಗೆ ಈ ಲೋಕದ ಮನಸ್ಸಿನಿಂದ ನಮ್ಮನ್ನು ಬಿಡಿಸಿ ನಮ್ಮ ಮನಸ್ಸನ್ನು ನೂತನ ಮಾಡಲು ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು ಮತ್ತು ಅವಕಾಶವನ್ನು ಕೊಡಬೇಕು. ಆತ್ಮೀಯ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ಕರ್ತನಿಗೆ ನಾವು ಒಪ್ಪಿಸಿಕೊಡುವಂಥರಾಗಿದ್ದೇವೆ? ಯಾಕೆ ದೇವರು ನಮ್ಮನ್ನು ಆರಿಸಿಕೊಂಡು ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಕ್ಕಂಥದ್ದಾಗಿದೆ. ಈಗ ತಾನೇ ನಾವು ಆ ಸಂದೇಶವನ್ನು ಕೇಳಿದ್ವಿ. ದೇವರ ಚಿತ್ತಕ್ಕೆ ಯಾಕೆ ನಮ್ಮನ್ನು ನಾವು ಆತನು ಆರಿಸಿಕೊಂಡಿದ್ದಾನೆ, ಯಾವ ಉದ್ದೇಶಕ್ಕೋಸ್ಕರವಾಗಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಹಿಂದೂ ಪ್ರೇಯರೇ, ಆತನು ಆರಿಸಿಕೊಂಡಿರ್ತಕ್ಕಂಥ ನಾವು ಸಜೀವ ಯಜ್ಞವಾಗಿ ಕರ್ತನಿಗೆ ನಾವು ಉದಯಿಸುವಾಗೆ ಜೀವಿಸುವಾಗೆ ನಾವು ಇರಬೇಕೆಂಬುದಾಗಿ. ಇಂದು ಅನೇಕರು ತಮ್ಮ ಲೌಕಿಕವಾದಂಥ ಜೀವಿತದಲ್ಲಿ ಜಂಜಾಟದಲ್ಲಿ ಮುಳುಗಿ ಮೇಲೆ ಬರಲಾರದೆ ಒದ್ದಾಡುವಂಥರಾಗಿದ್ದಾರೆ. ಆದರೆ ದೇವರು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಮಗನೇ ಮಗಳೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮನ್ನು ಹಾರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾನೆ. ನಾನು ನಿಮಗೆ ಕ್ರಯವನ್ನು ಕೊಟ್ಟು ನಾನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ಪ್ರೇಯರೇ, ಆತನ ಸ್ವಂತ ರಕ್ತವನ್ನು ಕ್ರಯ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ದೇವರು ನಮ್ಮನ್ನೆಲ್ಲರನ್ನ ಆತನು ಆರಿಸಿಕೊಂಡಿದ್ದಾನೆ. ಆತನ ಆರಿಸುವಿಕೆಯು ಬಹಳ ಪ್ರಾಮುಖ್ಯವಾಗಿದೆ. ಇಂದು ನಾವು ಆತನ ಆರಿಸುವಿಕೆಯನ್ನು ನಾವು ಸೇರುವುದಾದರೆ ದೇವರ ಆಶೀರ್ವಾದ, ಆತನ ಚಿತ್ತ ಸದಾ ನಮ್ಮ ಪ್ರತಿಯೊಂದು ಕಾರ್ಯಗಳಾಗಲಿ, ಕೆಲಸಗಳಾಗಲಿ ಮತ್ತು ನಮ್ಮ ಇತರ ಯಾವುದೇ ರೀತಿಯಿಂದ ಕಾರ್ಯಗಳ ಮೇಲೆ ಅದು ಪ್ರಭಾವವನ್ನು ಬೀರುವಂಥದ್ದಾಗಿದೆ. ಇಂದು ಪ್ರೇಯರೇ, ನಾವೆಲ್ಲರೂ ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಲೂ ದೇವರು ಯಾಕೆ ನಮ್ಮನ್ನು ಆರಿಸಿಕೊಂಡನು ಎಂಬ ಒಂದು ಅರ್ಥ ನಮಗೆ ಸಿಕ್ಕುವಂಥದ್ದಾಗಿದೆ. ಹಾಗಾಗಿ ನಾವು ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡೋಣ. ಯೇಸು ಕ್ರಿಸ್ತನ ಬರಣು ಅತಿ ಶೀಘ್ರವಾಗಿದೆ. ಆತನು ಈಗೋ ಬೇಗನೆ ಬರ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಆತನ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ದೇವೆ. ಖಂಡಿತವಾಗಲೂ ನಂಬಿಗಸ್ತನಾಗಿದ್ದಾನೆ, ಬರುವಾತ ನಂಬಿಗಸ್ತನಾಗಿದ್ದಾನೆ. ಪ್ರೇಯರೇ, ನಾವು ಆದ ಕಾರಣ ನಾವು ಸಿದ್ಧರಾಗೋಣ, ಶುದ್ಧರಾಗೋಣ. ನಮ್ಮ ಕೂಡ ಅನೇಕ ಮಕ್ಕಳನ್ನು ಕ್ರಿಸ್ತನ ರಾಜ್ಯಕ್ಕೆ ಸೇರಿಸುವಂಥ ಆ ಭಾಗ್ಯಕರವಾದಂಥ ಆಶೀರ್ವಾದವನ್ನು ದೇವರು ನಮ್ಮನ್ನೆಲ್ಲರಿಗೂ ಅನುಗ್ರಹಿಸಲಿ ಎಂಬುದಾಗಿ ಹಾರೈಸ್ತಾ ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಕ್ಕಂಥ ಪರಲೋಕದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಅಪಾರವಾದ ಪ್ರೀತಿ ಕರುಣೆಗಳಿಗಾಗಿ ಸ್ತೋತ್ರ. ನಿನಗೆ ಕೊಟ್ಟಂಥ ಆಶೀರ್ವಾದಕ್ಕಾಗಿ ಸ್ತೋತ್ರಪ್ಪ. ಯಾಕೆ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೆ ಎಂಬುದಾಗಿ ಇಂದು ಅನೇಕ ಪ್ರಶ್ನೆಗಳು ನಮ್ಮನ್ನು ಮೂಡುವಂಥದ್ದಾಗಿದೆ. ಆದರೆ ನಿನ್ನ ಉದ್ದೇಶ ಬೇರೆಯಾಗಿದೆ ಸ್ವಾಮಿ. ನಮ್ಮ ಉದ್ದೇಶವೇ ಅದು ನಾವು ಕೆಳಕ್ಕೆ ನೋಡುವಂಥರಾಗಿದ್ದೇವೆ. ಆದರೆ ನಿನ್ನ ಉದ್ದೇಶವು ಅದು ಉನ್ನತವಾದದ್ದು. ಅಪ್ಪ, ಈ ಸಮಯದಲ್ಲಿ ನಾವು ಅದನ್ನು ಅರಿತುಕೊಂಡು ನಾವು ನಿನಗೆ ವಿಧೇಯರಾಗಿ ನಿನ್ನ ಚಿತ್ತದಂತೆ ನಡೆಯುವಂತೆ ನಮ್ಮನ್ನು ಬಲಪಡಿಸು, ಆಶೀರ್ವಾದ ಮಾಡು. ಯಾರ್ಯಾರ ಕಷ್ಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ, ಕಣ್ಣೀರಿನ ಚಿಂತೆಯಲ್ಲಿದ್ದಾರೋ ಅವರನ್ನು ಮುಟ್ಟು, ಗುಣಪಡಿಸು. ನಿನ್ನ ಸಹಾಯದ ಹಸ್ತವನ್ನು ಅವರ ಮೇಲೆ ಹಾಕು ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಮತ್ತೊಮ್ಮೆ ತಲೆಬಾಗಿರ್ತಕ್ಕಂಥ ಎಲ್ಲ ಪ್ರಿಯರನ್ನು ಮತ್ತು ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾರೆ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ತಮ್ಮ ಪಾದಕ್ಕೆ ಅಡ್ಡಬಿದ್ದು ದೀನನಾಗಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಿಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವ. ನಮಸ್ಕಾರಗಳು.
ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು, ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು.
Hallelujah.